ಓಂ ಅಶೇಷ ಗುರುಮೀಶೇಷಂ ನಾರಾಯಣ ಮನಾಮಯಂ ಸಂಪ್ರಣಮ್ಯ ಪ್ರವಕ್ಷ್ಯಾಮಿ ಪ್ರಮಾಣಾನಾಂ ಸ್ವಲಕ್ಷಣಂ. ಇನ್ನು ಮುಂದೆ ಆಚಾರ್ಯರು ತರ್ಕದ ವಿಚಾರವನ್ನು ಮಾಡ್ತಾ ಇದ್ದಾರೆ. ಆಚಾರ್ಯರ ವಾಕ್ಯ, ಆತ್ಮ ಅನ್ಯೋನ್ಯಾಶ್ರಯ ಚಕ್ರಕ ಅನವಸ್ಥಾ ಕಲ್ಪನಾಗೌರವ ಶ್ರುತ ದೃಷ್ಟಹಾನಾದಯೋ ದೂಷಣಾನುಮಾ ಎಂಬುದಾಗಿ. ಇಲ್ಲಿ ಆಚಾರ್ಯರು ತರ್ಕ ಅನ್ನುವ ಶಬ್ದವನ್ನು ಪ್ರಯೋಗ ಮಾಡ್ತಾ ಇಲ್ಲ, ಅದರ ವಿವಿಧ ಪ್ರಕಾರಗಳನ್ನು ಉಲ್ಲೇಖ ಮಾಡಿ ಇವೆಲ್ಲವೂ ಕೂಡ ದೂಷಣಾನುಮಾನ ಎಂದು ಕರೆಯಲ್ಪಡುತ್ತವೆ ಅಂತ ಹೇಳ್ತಾ ಇದ್ದಾರೆ. ಆಚಾರ್ಯರು ಏನು ಹೇಳ್ತಾ ಇದ್ದಾರೆ, ಆಚಾರ್ಯರ ಅಭಿಪ್ರಾಯ ಏನು ಅಂತ ತಿಳಿಯೋಕ್ಕಿಂತ ಮುಂಚೆ ಸಾಮಾನ್ಯವಾಗಿ ತರ್ಕ ಅಂದರೆ ಏನು ಅನ್ನೋದನ್ನು ನಾವು ವಿಚಾರ ಮಾಡೋಣ. ತರ್ಕ ಅಂದರೆ ಹೈಪೋಥೆಟಿಕಲ್ ಆರ್ಗ್ಯುಮೆಂಟ್ ಅಂತ. ಚರ್ಚೆ ನಡೀತಾ ಇರಬೇಕಾದರೆ ಪ್ರಮಾಣ ವಿರುದ್ಧವಾದ ಒಂದನ್ನು ಒಬ್ಬ ವಾದಿಯು ಅಂಗೀಕಾರ ಮಾಡಿದರೆ ಆಗ ಪ್ರತಿವಾದಿ ನೀನು ಇಂಥದ್ದನ್ನು ಒಪ್ಪಿದರೆ ಅನಿಷ್ಟವಾದ ಇನ್ನೂ ಒಂದನ್ನು ಒಪ್ಪಬೇಕಾಗತ್ತೆ ಅಂತ ಹೇಳತಕ್ಕಂಥದ್ದು ತರ್ಕ ಅನ್ನಿಸ್ತದೆ. ಶಾಸ್ತ್ರೀಯ ಪರಿಭಾಷೆಯಲ್ಲಿ ಇದನ್ನು ವ್ಯಾಪ್ಯಾರೋಪೇಣ ವ್ಯಾಪಕಾರೋಪ ತರ್ಕ ಅಂತ ಹೇಳ್ತಾರೆ. ಒಟ್ಟು ಹೇಳೋದಾದರೆ ತರ್ಕ ಎಂದರೆ ಆಪಾದನೆ ಮಾಡುವುದು. ಉದಾಹರಣೆಯನ್ನು ನೋಡೋಣ. ದೂರದ ಬೆಟ್ಟವನ್ನು ತೋರಿಸಿ ಪರ್ವತ ವನ್ಯಮಾನ್ ಧೂಮಾತ್ ಅಂತ ಒಬ್ಬ ಹೇಳಿದ. ಅಲ್ಲಿ ಹೊಗೆ ಕಾಣ್ತಾ ಇರೋದರಿಂದ ಬೆಂಕಿ ಇದೆ ಅಂತ. ಅದಕ್ಕೆ ಮತ್ತೊಬ್ಬ, ಹೊಗೆ ಕಾಣ್ತಾ ಇದ್ರೂ ಬೆಂಕಿ ಯಾಕಿರಬೇಕು, ಬೆಂಕಿಯನ್ನು ಒಪ್ಪೋದಿಲ್ಲ ನಾನು ಅಂತ ಹೇಳಿದರೆ ಆಗ ಅನುಮಾನ ಪ್ರಯೋಗ ಮಾಡಿದವನು ಹೀಗೆ ಹೇಳಲಿಕ್ಕೆ ಸಾಧ್ಯ. ಒಂದು ವೇಳೆ ಅಲ್ಲಿ ಬೆಂಕಿ ಇಲ್ಲದೇ ಹೋಗಿದ್ದರೆ ಆಗ ಹೊಗೆಯೂ ಇರಲಿಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಹೊಗೆಗೆ ಬೆಂಕಿ ಕಾರಣ, ಕಾರಣ ಇಲ್ಲದೆ ಕಾರ್ಯ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ ಅಂತ. ಸರಿ, ಇಲ್ಲಿ ನಾವು ಗಮನಿಸಬೇಕಾದ್ದು, ಹೊಗೆ ಇದ್ರೆ ಇರಲಿ ವನ್ಯನ್ನು ಯಾಕೆ ಒಪ್ಪಬೇಕು, ನಾನು ವನ್ಯನ್ನು ಒಪ್ಪೋದಿಲ್ಲ ಅಂತ ಹೇಳುವವನು ಪ್ರಮಾಣ ವಿರುದ್ಧವಾದ ವನ್ಯಭಾವ ಅನ್ನೋದನ್ನು ಒಪ್ಪುತ್ತಾ ಇದ್ದಾನೆ. ವನ್ಯಭಾವವನ್ನು ಒಪ್ಪಿದವನಿಗೆ ಅನುಮಾನ ಪ್ರಯೋಗ ಮಾಡಿದವನು ಹೇಳ್ತಾ ಇರೋದು, ನೀನು ವನ್ಯಭಾವವನ್ನು ಒಪ್ಪಿದರೆ ಧೂಮಾಭಾವವನ್ನು ಒಪ್ಪಬೇಕಾಗುತ್ತದೆ ಅಂತ. ಇಲ್ಲಿ ಧೂಮಾಭಾವ ಅದು ಅನಿಷ್ಟ, ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅನಿಷ್ಟ ಅಂತಂದರೆ ಅನ್ಎಕ್ಸೆಪ್ಟಬಲ್ ಟು ದ ಅಪೋನೆಂಟ್, ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ, ಅದು ಪ್ರಮಾಣಕ್ಕೆ ವಿರುದ್ಧ. ಎದುರಿಗೆ ಧೂಮ ಕಾಣ್ತಾ ಇರಬೇಕಾದ್ರೆ ಯಾರೂ ಕೂಡ ಧೂಮ ಇಲ್ಲ ಅಂತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನೀನು ವನ್ಯನ್ನು ಒಪ್ಪದೇ ಹೋದರೆ ಎದುರಿಗೆ ಕಾಣ್ತಾ ಇರುವಂತಹ ಧೂಮವನ್ನೂ ಒಪ್ಪದೇ ಹೋಗಬೇಕಾದೀತು ಅಂತ ಅವನಿಗೆ ಆಪಾದನೆ ಮಾಡ್ತಾ ಇರೋದು. ಆಪಾದನೆ ಮಾಡಬೇಕಾದ್ರೆ ಯಾವಾಗಲೂ ಕೂಡ ವಿಧಿಲಿಂಗ್ ಬರ್ತದೆ, ಧೂಮ ಇಲ್ಲದೇ ಹೋದೀತು ಅಂತ. ನಾವು ಕನ್ನಡದಲ್ಲಿ ಆದೀತು, ಹೋದೀತು, ಬಂದೀತು ಹೀಗೆ ಆಪಾದನೆ ಮಾಡುವಂತಹ ವಾಕ್ಯಗಳಿವೆ, ಇವುಗಳು ತರ್ಕ ಎಂಬುದಾಗಿ ಕರೆಯಲ್ಪಡ್ತವೆ. ನಾವು ಈಗಲೇ ನೋಡಿದ್ವಿ ವ್ಯಾಪ್ಯಾರೋಪೇಣ ವ್ಯಾಪಕಾರೋಪ ತರ್ಕ ಅಂತ. ನಾವು ಯಾವತ್ತೂ ಆಪಾದನೆ ಮಾಡಬೇಕಾದ್ರೆ ಮೊದಲು ಹೇಳುವಂಥದ್ದು ಅದು ವ್ಯಾಪ್ಯ ಆಗಿರಬೇಕು, ಅನಂತರ ಹೇಳುವಂಥದ್ದು ವ್ಯಾಪಕ ಆಗಿರಬೇಕು. ಉದಾಹರಣೆಗೆ ಇಲ್ಲಿ ಪ್ರಕೃತ ನಾವು ನೋಡುವಲ್ಲಿ ವನ್ಯಭಾವವನ್ನು ಒಪ್ಪಿದರೆ ಧೂಮಾಭಾವವನ್ನು ಒಪ್ಪಬೇಕಾಗುತ್ತದೆ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ವನ್ಯಭಾವವು ವ್ಯಾಪ್ಯಾಗಿದೆ, ವ್ಯಾಪ್ತಿಯ ಬಗ್ಗೆ ಮುಂದೆ ವಿಸ್ತಾರವಾಗಿ ಬರುತ್ತೆ. ಇನ್ನು ಸಾಮಾನ್ಯವಾಗಿ ನೋಡೋದಾದರೆ ಎತ್ರ ಎತ್ರ ವನ್ಯಭಾವ ತತ್ರ ತತ್ರ ಧೂಮಾಭಾವ ಅಂತ ವ್ಯಾಪ್ತಿಯನ್ನು ಹೇಳಲಿಕ್ಕೆ ಬರುತ್ತದೆ. ಇದರ ಅರ್ಥ ಎಲ್ಲಿ ಎಲ್ಲಿ ವನ್ಯಭಾವ ಇರುತ್ತದೋ, ಸಾಗರದಲ್ಲಿ, ನದಿಯಲ್ಲಿ, ಸರೋವರದಲ್ಲಿ ವನ್ಯಭಾವ ಇದೆ, ಅಲ್ಲೆಲ್ಲಲ್ಲಿ ಎಲ್ಲ ಕಡೆಯಲ್ಲಿಯೂ ಧೂಮಾಭಾವ ಇರುತ್ತದೆ ಅಂತ ಹೀಗೆ ವ್ಯಾಪ್ತಿಯನ್ನು ಹೇಳಲಿಕ್ಕೆ ಬರುತ್ತದೆ. ಈ ವ್ಯಾಪ್ತಿಯಲ್ಲಿ ಮೊದಲು ಹೇಳತಕ್ಕಂಥದ್ದು ವ್ಯಾಪ್ಯ ಆಗಿರುತ್ತದೆ. ಅಂದರೆ ಇಲ್ಲಿ ವನ್ಯಭಾವವು ವ್ಯಾಪ್ಯ, ಧೂಮಾಭಾವವು ವ್ಯಾಪಕ. ಅಂದರೆ ಅನಿಷ್ಟವಾದ ವ್ಯಾಪ್ಯವನ್ನು ಒಪ್ಪಿದರೆ ಅನಿಷ್ಟವಾದ ವ್ಯಾಪಕವನ್ನು ಒಪ್ಪತಕ್ಕಂಥದ್ದು ತರ್ಕ ಎಂಬುದಾಗಿ ಕರೆಯಲ್ಪಡುತ್ತದೆ. ಇದನ್ನು ಯಾವ ಪ್ರಮಾಣದಲ್ಲಿ ಸೇರಿಸಬೇಕು? ಮೊದಲನೇದಾಗಿ ಅನೇಕರು ಇದನ್ನು ಪ್ರಮಾಣ ಎಂಬುದಾಗಿ ಒಪ್ಪಿಲ್ಲ. ತರ್ಕ ಅನ್ನುವುದು ಸ್ವತಂತ್ರ ಪ್ರಮಾಣ ಅಲ್ಲ, ಇತರ ಪ್ರಮಾಣಗಳಿಗೆ ಸಹಾಯಕ ಮಾತ್ರ ಅಂತ ನೈಯಾಯಿಕರು ಹೇಳಿದ್ದಾರೆ. ಉಳಿದವರು ಕೂಡ ಅನೇಕರು ಹಾಗೆ ಅಂಗೀಕಾರ ಮಾಡುತ್ತಾರೆ. ಆದರೆ ನಮ್ಮ ಸಿದ್ಧಾಂತದಲ್ಲಿ ಇದನ್ನು ಪ್ರಮಾಣ ಅಂತ ಒಪ್ಪಿದ್ದಾರೆ. ಪ್ರಮಾಣ ಅಂತ ಒಪ್ಪಿದರೆ ಯಾವ ಪ್ರಮಾಣದಲ್ಲಿ ಸೇರುತ್ತೆ? ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಆಚಾರ್ಯ ಹೇಳ್ತಾ ಇರೋದು ದೂಷಣಾನುಮ. ಈ ಅನುಮಾನದಲ್ಲಿ ಸಾಧನಾನುಮಾನ ದೂಷಣಾನುಮಾನ ಎಂಬುದಾಗಿ ಎರಡು ಪ್ರಭೇದಗಳಿವೆ. ತರ್ಕವು ದೂಷಣಾನುಮಾನದಲ್ಲಿ ಸೇರುತ್ತದೆ. ಅದರಿಂದ ಸಾಧನಾನುಮಾನದಂತೆ ಇದರ ಪ್ರಯೋಗ ಇಲ್ಲ. ಆದ ಮಾತ್ರಕ್ಕೆ ಇದು ಅತಿರಿಕ್ತ ಪ್ರಮಾಣ ಅಲ್ಲ. ಯಾಕೆ ಇದು ಅತಿರಿಕ್ತ ಪ್ರಮಾಣ ಅಲ್ಲ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಇಲ್ಲಿ ಆಚಾರ್ಯರು ಸಾಮಾನ್ಯವಾಗಿ ಇದನ್ನು ಹೇಳಿಬಿಟ್ಟಿದ್ದಾರೆ. ಟೀಕಾಕೃತ್ಪಾದರು ವಿವರಣೆ ಮಾಡ್ತಾ ಒಂದನ್ನು ಅನುಮಾನ ಅಂತ ಕರೀಲಿಕ್ಕೆ ಮಾನದಂಡ ಅದು ವ್ಯಾಪ್ತಿಯ ಆಧಾರದಿಂದ ಸಾಧನೆ ಮಾಡ್ತದೋ ಎನ್ನುವುದು. ಧೂಮದಿಂದ ವನ್ಯನ್ನು ಸಾಧನೆ ಮಾಡಬೇಕಾದ್ರೆ ಎತ್ತರ ಎತ್ತರ ಧೂಮ ತತ್ರ ತತ್ರ ವನ್ಹಿಹಿ ಅಂತ ಹೇಳ್ತೀವಿ. ಆದ್ದರಿಂದ ಧೂಮದಿಂದ ವನ್ಯ ಜ್ಞಾನ ಬರುವುದು ಅನುಮಾನದಿಂದ ಅಂತ ತೀರ್ಮಾನ. ಹಾಗೆ ಇಲ್ಲಿಯೂ ಕೂಡ ಒಂದು ವ್ಯಾಪ್ತಿಯನ್ನು ಇಟ್ಟುಕೊಂಡು ಯದಿ ವನ್ಯಭಾವ ಸ್ಯಾತ್ ತರಿಹಿ ಧೂಮಾಭಾವ ಸ್ಯಾತ್ ಅಂತ ಹೇಳ್ತಾ ಇದ್ದೀವಿ. ಇನ್ನೂ ಒಂದು ಗಮನಿಸಬೇಕಾದ್ದು ಅಂತಂದರೆ ಟೀಕಾಕೃತ್ಪಾದರು ಹೇಳ್ತಾರೆ, ತರ್ಕ ಅಂದರೆ ಆಪಾದನೆಗೆ ನಿಲ್ಲೋದಿಲ್ಲ. ವನ್ಯ ಇಲ್ಲದೆ ಹೋದರೆ ಧೂಮವೂ ಇಲ್ಲದೆ ಹೋದೀತು, ಆದರೆ ಧೂಮ ಇದೆ ಆದ್ದರಿಂದ ವನ್ಯನ್ನು ಒಪ್ಪಬೇಕು ಅಂತ ಇಷ್ಟು ಹೇಳಿದಾಗ ಅದು ತರ್ಕಪೂರ್ಣ ಆಗ್ತದೆ. ಇದನ್ನು ವಿಪರ್ಯಯ ಪರ್ಯವಸಾನ ಎಂಬುದಾಗಿ ಕರೀತಾರೆ. ಅದರ ಬಹಳ ವಿವರಣೆಯನ್ನು ನಾವಿಲ್ಲಿ ನೋಡೋದು ಬೇಡ. ಹಾಗಾದರೆ ಇಲ್ಲಿ ಧೂಮ ಇರುವುದರಿಂದ ವನ್ಹಿ ಇದೆ ಅಂತ ಇಷ್ಟಕ್ಕೆ ಹೋಗಿ ನಿಲ್ತೇವಾದ್ದರಿಂದ ಇದು ವ್ಯಾಪ್ತಿಯ ಸಹಾಯದಿಂದಲೇ ಪ್ರವೃತ್ತವಾದಂತಹ ಒಂದು ಪ್ರಮಾಣ, ಆದ್ದರಿಂದ ಅನುಮಾನದಲ್ಲಿ ಸೇರಲಿಕ್ಕೆ ಯೋಗ್ಯವಾಗಿದೆ. ಆದರೆ ಪಕ್ಷಾಸಾಧ್ಯ ಹೇತು ಈ ಕ್ರಮದಲ್ಲಿ ಹೇಳೋದಿಲ್ವಲ್ಲ ಅಂತಂದರೆ ಇದು ದೂಷಣಾನುಮಾನ ಆದ್ದರಿಂದ ಇದನ್ನು ಹೀಗೆ ಹೇಳಬೇಕಾಗಿಲ್ಲ ಅಂತ ಒಟ್ಟು ಶ್ರೀಮದಾಚಾರ್ಯರ ಸಿದ್ಧಾಂತದ ಅಭಿಪ್ರಾಯ. ಇಲ್ಲಿ ಆಚಾರ್ಯರು ತರ್ಕಶಬ್ದವನ್ನು ಬಳಸದೇನೆ ಆತ್ಮಾಶ್ರಯ ಅನ್ಯೋನ್ಯಾಶ್ರಯ ಚಕ್ರಕ ಅನವಸ್ಥಾ ಕಲ್ಪನಾಗೌರವ ಶ್ರುತಹಾನ ದೃಷ್ಟಹಾನ ಇವುಗಳನ್ನು ಹೇಳ್ತಾ ಇದ್ದಾರೆ. ಇವೆಲ್ಲವೂ ಕೂಡ ದೂಷಣಾನುಮಾನ ಆಗಿದೆ ಎಂಬುದಾಗಿ. ಈಗ ನಾವು ಕ್ರಮವಾಗಿ ತರ್ಕದ ಈ ಪ್ರಭೇದಗಳ ಅರ್ಥ ಏನು, ಇವುಗಳ ಉದಾಹರಣೆ ಏನು ಅನ್ನುವುದನ್ನು ನೋಡೋಣ.